ಇದು ನಮ್ಮ ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ ನಿಲಯ, ಇಂಡಿಯಾ ಮಹಾರಾಷ್ಟ್ರ ಪುಣೆ.
ನಮಸ್ಕಾರ ಪ್ರಿಯ ಕೇಳುಗರೆ, ನಿಮ್ಮೆಲ್ಲರನ್ನು ಅಂತಾರಾಷ್ಟ್ರೀಯ ಕನ್ನಡ ರೇಡಿಯೋ ಕಾರ್ಯಕ್ರಮಕ್ಕೆ ಸ್ವಾಗತಿಸುವವನಾಗಿದ್ದೇನೆ.
ಇಂದಿನ ನಮ್ಮ ಕಾರ್ಯಕ್ರಮದಲ್ಲಿ ನಿಮ್ಮ ಮನಸ್ಸನ್ನು ಶಾಂತಗೊಳಿಸುವ ಸ್ಫೂರ್ತಿದಾಯಕ ಸಂಗೀತ, ಹಾಡುಗಳು, ನಂತರ ದೇವರ ವಾಕ್ಯವನ್ನು ಬೋಧಕರಾದ ಶಿವಕುಮಾರ್ ರವರು ನೀಡುವವರಾಗಿದ್ದಾರೆ. ನಾನು ನಿಮ್ಮ ಸಹೋದರಿ ವಿಜಯವಾಣಿ.
ನಾನು ನಿಮ್ಮ ಬೋಧಕ ಪ್ರಸನ್ನ ಕುಮಾರ್. ನೀವು ಕೇಳುತ್ತಿರುವುದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ ವಾಯ್ಸ್ ಆಫ್ ಹೋಪ್. ದೇವರ ವಾಕ್ಯದ ಕುರಿತು ಇನ್ನಷ್ಟು ತಿಳಿದುಕೊಳ್ಳಲು ನೀವು ನಮ್ಮನ್ನು ಸಂಪರ್ಕಿಸಬೇಕಾದ ವಿಳಾಸ
ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪೋಸ್ಟ್ ಬಾಕ್ಸ್ ಸಂಖ್ಯೆ 1446, ಪುಣೆ 411037, ಮಹಾರಾಷ್ಟ್ರ, ಇಂಡಿಯಾ. ನೀವು ನಮ್ಮನ್ನು ಇಮೇಲ್ ಮೂಲಕವೂ ಸಂಪರ್ಕಿಸಬಹುದು.
ನಮ್ಮ ಇಮೇಲ್ ವಿಳಾಸ ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ @gmail.com.
ನೀವು ನಮ್ಮ ಕಾರ್ಯಕ್ರಮಗಳನ್ನು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ ಪ್ರೋಗ್ರಾಂ ವೆಬ್ಸೈಟ್ನಲ್ಲಾಗಲಿ ಅಥವಾ ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ ಎನ್ನುವ ಮೊಬೈಲ್ ಆಪ್ ಅನ್ನು ಡೌನ್ಲೋಡ್ ಮಾಡಿಕೊಂಡು ಕೇಳಬಹುದು.
ದೇವರ ವಾಕ್ಯ ಕೇಳುವ ಮೊದಲು ಒಂದು ಹಾಡನ್ನು ಕೇಳೋಣ.
ದೈವ ನೀನೇ ದೇವ, ನನ್ನ ಜೀವ ನನ್ನ ದೈವ ನೀನೇ ದೇವ, ನನಗಾಗಿ ಬಲಿಯಾದ ಕುರಿಮರಿ, ನನಗಾಗಿ ಬರಲಿರುವ ಯೇಸುವೇ, ಜೀವ ನನ್ನ ದೈವ ನೀನೇ ದೇವ, ನನ್ನ ಜೀವ ನನ್ನ ದೈವ ನೀನೇ ದೇವ. ಬಂದಿರುವೆ ಒಳ್ಳೆ ಕುರುಬನಾಗಿ, ನನಗಾಗಿ ಪ್ರಾಣವನ್ನು ಕೊಟ್ಟೆ, ತಪ್ಪಿ ಹೋದ ನನ್ನ ಹುಡುಕಿ ಬಂದಿರುವೆ ಒಳ್ಳೆ ಕುರುಬನಾಗಿ, ನನಗಾಗಿ ಪ್ರಾಣವನ್ನು ಕೊಟ್ಟೆ, ಏನು ಕೊಡಲಿ ಯೇಸುವೆ ನಿನ್ನ ಶ್ರೇಷ್ಠವಾದ ಪ್ರೀತಿಗೆ, ಶುದ್ಧವಾದ ಹೃದಯವು ನಿನಗರ್ಪಿಸುವೆ, ನನ್ನ ಜೀವ ನನ್ನ ದೈವ ನೀನೇ ದೇವ, ನನ್ನ ಜೀವ ನನ್ನ ದೈವ ನೀನೇ ದೇವ.
ನೀವು ನಮ್ಮನ್ನು ಸಂಪರ್ಕಿಸಬೇಕಾದ ವಿಳಾಸ
ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಅಂಚೆ ಪೆಟ್ಟಿಗೆ 1446, ಪುಣೆ 411037, ಮಹಾರಾಷ್ಟ್ರ, ಇಂಡಿಯಾ. ನೀವು ನಮ್ಮನ್ನು ಇಮೇಲ್ ಮೂಲಕ ಸಂಪರ್ಕಿಸಬಹುದು. ನಮ್ಮ ಇಮೇಲ್ ವಿಳಾಸ ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ @gmail.com.
ಈಗ ದೇವರ ವಾಕ್ಯವನ್ನು ಕೇಳುವ ಸಮಯ.
ಪರಿಶುದ್ಧರ ತಾಳ್ಮೆಯು. ಆತ್ಮೀಯ ಪ್ರಿಯ ಕೇಳುಗರೆ, ಪ್ರಕಟಣೆ ಪುಸ್ತಕ 14:12 ದೇವರ ವಾಕ್ಯ ನಮಗೆ ಈ ರೀತಿಯಾಗಿ ತಿಳಿಸತಕ್ಕಂಥದ್ದಾಗಿದೆ. ದೇವರ ಆಜ್ಞೆಗಳನ್ನು, ಯೇಸುವಿನ ಮೇಲಿನ ನಂಬಿಕೆಯನ್ನು ಕಾಪಾಡುವ ಪರಿಶುದ್ಧರ ತಾಳ್ಮೆಯು ಇದರಲ್ಲಿ ಇರುತ್ತದೆ ಎಂಬುದಾಗಿ ದೇವರ ವಾಕ್ಯ ತಿಳಿಸತಕ್ಕಂಥದ್ದಾಗಿದೆ. ಹಾಗಾದರೆ ಪರಿಶುದ್ಧರ ತಾಳ್ಮೆಯು ಎನ್ನುವ ಈ ವಾಕ್ಯವನ್ನು ಪ್ರಕಟಣೆ ಪುಸ್ತಕದಲ್ಲಿ ಅನೇಕ ಸಾರಿ ದೇವರು ಹೇಳಿದ್ದಾರೆ. ಎಷ್ಟು ಸಾರಿ ಹೇಳಿದ್ದಾರೆ, ಯಾವ ಸಂದರ್ಭದಲ್ಲಿ ಹೇಳಿದ್ದಾರೆ ಅನ್ನುವಂಥದ್ದನ್ನು ಈ ದಿನದಲ್ಲಿ ನಾವು ಧ್ಯಾನಿಸುವುದಕ್ಕಿಂತ ಮೊದಲು ತಲೆಗಳನ್ನು ಬಾಗಿ ಪರಿಶುದ್ಧಾತ್ಮನ ಮಾರ್ಗದರ್ಶನಕ್ಕಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದ ದೇವರೇ, ಪ್ರೀತಿ ಸ್ವರೂಪಿಯಾದಂಥ ತಂದೆಯೇ, ನಿನ್ನ ಪ್ರೀತಿಯನ್ನು ಎನ್ನಿಸಲು ಅಸಾಧ್ಯ ಸ್ವಾಮಿ. ಈ ಲೋಕದ ಮೇಲೆ ಒಬ್ಬರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವ ಹೊಂದಬೇಕೆಂಬುದಾಗಿ ನಿನ್ನ ಒಬ್ಬನೇ ಮಗನನ್ನು ಕೊಟ್ಟಿದ್ದೀಯ. ಆದರೆ ಈ ಲೋಕದಲ್ಲಿ ನಾವು ಪಾಪಿಗಳಾಗಿದ್ದೇವೆ ಸ್ವಾಮಿ. ನಿನ್ನ ರಕ್ತದ ಮುಖಾಂತರವಾಗಿ ನಮ್ಮನ್ನು ತೊಳೆದು ನಮ್ಮ ಮೇಲೆ ನಿನ್ನ ಪರಿಶುದ್ಧಾತ್ಮನನ್ನು ಸುರಿಸಿ ನಿನ್ನ ಕೃಪೆಯನ್ನು ತೋರಿಸಿ ವಿಶೇಷವಾಗಿ ನಿನ್ನ ವಾಕ್ಯವನ್ನು ನಾವು ಧ್ಯಾನಿಸಲು ಹೋಗುವಾಗ ನೀ ನಮ್ಮ ಸಂಗಡ ಇರು ಸ್ವಾಮಿ. ಕೇಳುಗರ ಹೃದಯದಲ್ಲಿ ನೀನು ಮಾತನಾಡು. ಪರಿಶುದ್ಧರ ತಾಳ್ಮೆಯು ಕೊನೆಯ ಕಾಲದಲ್ಲಿ ಎಷ್ಟೊಂದು ಅವಶ್ಯಕವಾಗಿದೆ. ತಾಳ್ಮೆಗೂ ಕೊನೆಯ ಕಾಲಕ್ಕೂ ಇರತಕ್ಕಂತಹ ಒಂದಕ್ಕೊಂದರ ಸಂಬಂಧವೇನು ಅನ್ನುವಂಥದ್ದನ್ನು ನಾವು ಈ ಒಂದು ಸಂದೇಶದಲ್ಲಿ ಕೇಳಲು ಹೋಗುವಾಗ, ಕಲಿಯಲು ಹೋಗುವಾಗ ನೀನು ನಮ್ಮ ಸಂಗಡ ಇರು, ನೀನು ನಮ್ಮ ಸಂಗಡ ಇದ್ದು ಮಾತನಾಡು, ಪರಿಶುದ್ಧಾತ್ಮನ ಮುಖಾಂತರವಾಗಿ ನಡೆಸು ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಆತ್ಮೀಯ ಕೇರುಗಳೇ, ದೇವರ ವಾಕ್ಯ ತಿಳಿಸುವಂತೆ ಇವತ್ತಿನ ದಿನದಲ್ಲಿ ಪರಿಶುದ್ಧರ ತಾಳ್ಮೆಯು ಇದರಲ್ಲಿ ಬರುತ್ತಕ್ಕಂಥದ್ದಾಗಿದೆ ಎಂಬುದಾಗಿ ದೇವರ ವಾಕ್ಯ ತಿಳಿಸತಕ್ಕಂಥದ್ದಾಗಿದ್ದರೆ, ಆದರೆ ಪರಿಶುದ್ಧರ ತಾಳ್ಮೆಯು ಅನ್ನುವಂತಹ ಈ ವಾಕ್ಯವನ್ನು ಪ್ರಕಟಣೆ ಪುಸ್ತಕದಲ್ಲಿ ಎಷ್ಟು ಸಾರಿ ಅಂದರೆ ಎರಡು ಸಾರಿ ನಾವು ನೋಡಬಹುದಾಗಿದೆ. ಆ ಎರಡು ಸಾರಿಯೂ ಸಹ ಒಂದೇ ಘಟನೆಯ ವಿಚಾರವಾಗಿ ದೇವರು ಮಾತನಾಡತಕ್ಕಂಥವರಾಗಿದ್ದಾರೆ. ಮೊದಲನೇದಾಗಿ ನಾವು ನೋಡ್ತಕ್ಕಂತಹ ಒಂದು ವಿಚಾರ ಎಲ್ಲಿ ಎಂಬುದಾಗಿ ನಾವು ನೋಡಬೇಕಾದರೆ ಮೊದಲನೆಯ ಮೃಗದ ಸಂದರ್ಭ. ಮೊದಲನೆಯ ಮೃಗ ಈ ರೀತಿಯಾದಂತಹ ಒಂದು ಹಿಂಸೆಯನ್ನು ತಂದು ಲೋಕವನ್ನು ತನ್ನ ಕೈಯಲ್ಲಿ ಹಿಡಿದುಕೊಂಡು ನಾಶನದ ಅಧೀನಕ್ಕೆ ಹೋಗುವುದಕ್ಕಿಂತ ಮೊದಲು ದೇವರು ಈ ವಾಕ್ಯವನ್ನು ನೀಡತಕ್ಕಂಥವರಾಗಿದ್ದಾರೆ. ಪ್ರಕಟಣೆ ಪುಸ್ತಕ 13ನೇ ಅಧ್ಯಾಯದಲ್ಲಿ ಮೊದಲನೇ ಮೃಗ ಎರಡನೇ ಮೃಗಗಳ ಬಗ್ಗೆ ಮಾತನಾಡತಕ್ಕಂಥದ್ದಾಗಿದೆ. ಅದರಲ್ಲಿ ಮೊದಲನೇ ಮೃಗ ಬಿದ್ದು ಹೋಗುವಂತಹ ಸಂದರ್ಭದಲ್ಲಿ ದೇವರು ಈ ವಾಕ್ಯವನ್ನು ತಿಳಿಸತಕ್ಕಂಥವರಾಗಿದ್ದಾರೆ. ಪ್ರಕಟಣೆ ಪುಸ್ತಕ 13ನೇ ಅಧ್ಯಾಯ 10ನೇ ವಚನವನ್ನು ನಾವು ನೋಡಬೇಕಾದರೆ, ಸೆರೆ ನಡೆಸುವವನು ಸೆರೆಗೆ ಹೋಗುವನು, ಕತ್ತಿಯಿಂದ ಕೊಲ್ಲುವವನು ಕತ್ತಿಯಿಂದಲೇ ಕೊಲೆಯಾಗಬೇಕು. ಇದರಲ್ಲಿ ಪರಿಶುದ್ಧರ ತಾಳ್ಮೆಯು ನಂಬಿಕೆಯೂ ಇರತಕ್ಕಂಥದ್ದಾಗಿದೆ ಎಂಬುದಾಗಿ ಮೊಟ್ಟ ಮೊದಲನೇ ಬಾರಿಗೆ ಪ್ರಕಟಣೆ ಪುಸ್ತಕದಲ್ಲಿ ದೇವರು ತಿಳಿಸುವಂತೆಯವರಾಗಿದ್ದಾರೆ. ಎರಡನೇದಾಗಿ ದೇವರು ಎಲ್ಲಿ ತಿಳಿಸುವಂತೆಯವರಾಗಿದ್ದಾರೆ ಅಂದರೆ ಪ್ರಕಟಣೆ ಪುಸ್ತಕದಲ್ಲಿ ನಾವು ನೋಡಬೇಕಾದರೆ 14ನೇ ಅಧ್ಯಾಯ 12ನೇ ವಚನದಲ್ಲಿ ನಾವು ಈಗಾಗಲೇ ಓದಿದಾಗೆ ದೇವರ ಆಜ್ಞೆಗಳನ್ನು ಯೇಸುವಿನ ಮೇಲಿನ ನಂಬಿಕೆಯನ್ನು ಕಾಪಾಡುವ ಪರಿಶುದ್ಧರ ತಾಳ್ಮೆಯು ಇದರಲ್ಲಿ ಇರುತ್ತದೆ ಎಂಬುದಾಗಿ ದೇವರ ವಾಕ್ಯ ತಿಳಿಸತಕ್ಕಂಥದ್ದಾಗಿದೆ. ಈ ಎರಡು ವಾಕ್ಯಗಳನ್ನು ನಾವು ಗಮನಿಸಬೇಕಾದಂತಹ ಅತಿ ಮುಖ್ಯವಾದಂತಹ ವಿಚಾರವೇನೆಂದರೆ ಎರಡು ಸಹ ದೇವರ ನಂಬಿಕೆ ಜೊತೆ ಹೊಂದಾಣಿಕೆ ಆಗಿರುವುದನ್ನು ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಪ್ರಕಟಣೆ ಪುಸ್ತಕ 13ನೇ ಅಧ್ಯಾಯ 10ನೇ ವಚನದಲ್ಲೂ ಸಹ ಇದರಲ್ಲಿ ಪರಿಶುದ್ಧರ ತಾಳ್ಮೆಯು ನಂಬಿಕೆಯೂ ಇರುತ್ತದೆ ಎಂಬುದಾಗಿ ತಿಳಿಸತಕ್ಕಂಥದ್ದಾಗಿದೆ. ಇದನ್ನೇ ಪ್ರಕಟಣೆ ಪುಸ್ತಕ 14ನೇ ಅಧ್ಯಾಯ 12ನೇ ವಚನದಲ್ಲೂ ಸಹ ನಂಬಿಕೆಯನ್ನು ಕಾಪಾಡುವ ಪರಿಶುದ್ಧರ ತಾಳ್ಮೆಯೂ ಇದರಲ್ಲಿ ಇರತಕ್ಕಂಥದ್ದಾಗಿದೆ ಎಂಬುದಾಗಿ ನಾವು ನೋಡುವಂಥವರಾಗಿದ್ದೇವೆ. ಎರಡೂ ಸಾರಿಯೂ ಸಹ ದೇವರ ಮಕ್ಕಳ ಮೇಲೆ ನಡೆಯಲು ಹೋಗುವಂತಹ ಹಿಂಸೆಯ ಜೊತೆ ಹೊಂದಾಣಿಕೆ ಆಗಿರುವುದನ್ನು ನಾವು ನೋಡುವಂಥವರಾಗಿದ್ದೇವೆ. ಎರಡು ವಾಕ್ಯಗಳನ್ನು ನಾವು ನಡೆದಂಥ ಘಟನೆಗಳೊಂದಿಗೆ ಹೋಲಿಸಿ ನೋಡುವಾಗ ಎರಡೂ ಸಹ ಹಿಂದೆ ಒಂದು ಸಂದರ್ಭದಲ್ಲಿ ದೇವ ಜನರ ಮೇಲೆ ಹಿಂಸೆ ನಡೆದಿತ್ತು, ಅದೇ ರೀತಿಯಾಗಿ ಮುಂದೆಯೂ ಸಹ ಹಿಂಸೆ ನಡೀತಕ್ಕಂಥದ್ದಾಗಿದೆ. ಹಾಗಾಗಿ ಎರಡೂ ಸಹ ಹಿಂಸೆಯ ಜೊತೆಯಲ್ಲಿ ಹೊಂದಾಣಿಕೆ ಆಗಿರುವುದನ್ನು ನಾವು ನೋಡುವವರಾಗಿದ್ದೇವೆ. ಎರಡು ಸಾರಿಯೂ ಸಹ ಒಂದೇ ರೀತಿಯ ಹಿಂಸೆಗಳು ಬರ್ತಕ್ಕಂಥದ್ದಾಗಿದೆ. ಒಂದೇ ಮೃಗ ಎರಡು ಕಾಲಘಟ್ಟದಲ್ಲಿಯೂ ಸಹ ದೈವ ಜನರನ್ನು ಹಿಂಸೆ ಮಾಡಲು ಹೋಗುವಂಥದ್ದನ್ನು ನಾವು ನೋಡ್ತಕ್ಕಂಥರಾಗಿದ್ದೇವೆ. ಅದರಲ್ಲಿ ಮುಖ್ಯವಾಗಿ ತಿಳಿಸುವಂತಹ ಒಂದು ಸತ್ಯ ಏನೆಂದರೆ ದೇವರ ಆಜ್ಞೆಗಳನ್ನು ಕೈಗೊಂಡು ಯೇಸು ಕ್ರಿಸ್ತನ ಮೇಲೆ ನಂಬಿಕೆಯನ್ನು ಕಾದುಕೊಂಡಿರುವವರ ಮೇಲೆ ಇದು ನಾಶನ ಮಾಡಲು, ಇವರ ಜೊತೆಯಲ್ಲಿ ಯುದ್ಧ ಮಾಡಲು, ಇವರನ್ನ ಹಿಂಸಿಸಲು ಹೋಗ್ತಕ್ಕಂಥದ್ದಾಗಿದೆ. ಇಲ್ಲಿ ಪರಿಶುದ್ಧರ ತಾಳ್ಮೆಯು ಎನ್ನುವಂತಹ ಪದ ಏನನ್ನ ಸೂಚಿಸ್ತಕ್ಕಂಥದ್ದಾಗಿದೆ ಅಂದರೆ ಅವರು ಒಂದು ಗುಣದ ಬಗ್ಗೆ ತಿಳಿಸ್ತಕ್ಕಂಥದ್ದಾಗಿದೆ. ಅವರಲ್ಲಿರ್ತಕ್ಕಂತಹ ಒಂದು ಗುಣದ ವಿಚಾರವಾಗಿ ದೇವರ ವಾಕ್ಯ ಮಾತನಾಡತಕ್ಕಂಥದ್ದಾಗಿದೆ. ಎಂತಹ ಗುಣ ಅಂದರೆ ಎಷ್ಟೇ ಹಿಂಸೆ ಬಂದರೂ, ಎಷ್ಟೇ ಕಷ್ಟಗಳು ಬಂದರೂ, ಎಷ್ಟೇ ಉಪದ್ರವ ಬಂದರೂ ಅವರ ಜೀವಿತದಲ್ಲಿ ಯೇಸು ಕ್ರಿಸ್ತನ ಮೇಲೆ ಇಟ್ಟಿರ್ತಕ್ಕಂಥ ನಂಬಿಕೆಯನ್ನು ಭದ್ರವಾಗಿ ಇಟ್ಟುಕೊಂಡು ತಾಳ್ಮೆಯಿಂದ ಎಲ್ಲವನ್ನ ಹೆದರಿಸುವಂಥದ್ದನ್ನ ಈ ವಾಕ್ಯ ತೋರಿಸುವಂತದಾಗಿದೆ. ಮೊದಲನೇ ಸಾರಿ ಪ್ರಕಟಣೆ ಪುಸ್ತಕ 13:10 ವಚನದಲ್ಲಿ ನಾವು ನೋಡಿದಂತೆ ಇದರಲ್ಲಿ ಪರಿಶುದ್ಧರ ತಾಳ್ಮೆಯು ನಂಬಿಕೆಯು ಇರ್ತಕ್ಕಂಥದ್ದಾಗಿದೆ ಎಂಬುದಾಗಿ ಹೇಳ್ತಕ್ಕಂಥದ್ದಾಗಿದೆ. ಅಂದರೆ ಇದರ ಹಿನ್ನೆಲೆ ಏನು ಎಂಬುದಾಗಿ ನಾವು ಗಮನಿಸುವಾಗ ಇದರ ಹಿನ್ನೆಲೆ ಬಹಳ ಬಹಳ ಮುಖ್ಯವಾಗಿದೆ ಪ್ರಿಯರೇ. ಯಾಕೆ ದೇವರು ಪ್ರಕಟಣೆ ಪುಸ್ತಕ 13:10 ಈ ಒಂದು ಮೊದಲನೇ ಮೃಗ ಪೋಪ್ ಮಾರ್ಗದ ಆ ಮೃಗ ಬಿದ್ದು ಹೋಗುವಂತ ಸಂದರ್ಭದಲ್ಲಿ ಹೇಳ್ತಕ್ಕಂಥರಾಗಿದ್ದಾರೆ ಅಂದರೆ ನಾವು ನೋಡ್ತಕ್ಕಂಥರಾಗಿದ್ದೇವೆ ಪ್ರಕಟಣೆ ಪುಸ್ತಕ 13:10 ಮೊದಲನೇ ಮೃಗ ಸಮುದ್ರದಿಂದ ನೀರಿನಿಂದ ಏರಿ ಬರುವಂತಹ ಆ ಮೃಗ ಕಥೋಲಿಕ ಮಾರ್ಗದ ಪೋಪ್ ಮಾರ್ಗವನ್ನು ಸೂಚಿಸುವಂತದಾಗಿದೆ ಎಂಬುದಾಗಿ ನಾವು ಹೀಗಾಗಲೇ ನಾವು ಕಲಿತಿದ್ದೇವೆ. ವಚನ 5 ನಾವು ಗಮನಿಸುವುದಾದರೆ ಅದು ಹೇಳ್ತಕ್ಕಂಥದ್ದಾಗಿದೆ, ಇದು ದೇವ ದೂಷಣವನ್ನು ಬಡಾಯಿ ಮಾತುಗಳನ್ನು ಹಾಡುವ ಬಾಯಿ ಅದಕ್ಕೆ ಕೊಡಲ್ಪಟ್ಟಿದೆ ಎಂಬುದಾಗಿ ತಿಳಿಸ್ತಕ್ಕಂಥದ್ದಾಗಿದೆ. ಎಲ್ಲಿವರೆಗೆ ಕೊಡಲ್ಪಟ್ಟಿದೆ ಅಂದರೆ 42 ಎಂಬುದಾಗಿ ಹೇಳ್ತಕ್ಕಂಥದ್ದಾಗಿದೆ. ಒಂದು ವರ್ಷಕ್ಕೆ ಇಬ್ರಿಯರ ಒಂದು ಕ್ಯಾಲೆಂಡರ್ ಪ್ರಕಾರವಾಗಿ ಒಂದು ತಿಂಗಳಿಗೆ 30 ಆದರೆ ಒಂದು ವರ್ಷಕ್ಕೆ 360 ಅಂದರೆ 42 ಗುಣಾಕಾರ 30 ನಾವು ಗುಣಾಕಾರ ಮಾಡಿದರೆ 1260 ಬರ್ತಕ್ಕಂಥದ್ದಾಗಿದೆ. ಅಂದರೆ 1260 ಅದನ್ನು ವರ್ಷಕ್ಕೆ ನಾವು ಹೇಳುವುದಾದರೆ 1260 ಒಂದು ದಿನಕ್ಕೆ ಒಂದು ವರ್ಷದ ರೀತಿಯಲ್ಲಿ ನಾವು ಈ ಪ್ರವಾದನೆಯನ್ನು ಲೆಕ್ಕ ಮಾಡಬೇಕಾಗಿದೆ. ಪರಿಶುದ್ಧರ ಮೇಲೆ ಈ ಒಂದು ಸಭೆ ಯುದ್ಧ ಮಾಡಿತು, ಯುದ್ಧ ಮಾಡಿ ಅನೇಕರನ್ನ ನಾಶ ಮಾಡಿತು ಎಂಬುದಾಗಿ ನಾವು ನೋಡ್ತಕ್ಕಂಥರಾಗಿದ್ದೇವೆ. ಈ ಒಂದು ಕಾಲಘಟ್ಟವನ್ನ ಇತಿಹಾಸಕಾರರು ಕತ್ತಲೆ ಯುಗ ಮಧ್ಯ ಯುಗ ಎಂಬುದಾಗಿ ಎಲ್ಲ ವರ್ಣಿಸುವಂತವರಾಗಿದ್ದಾರೆ. ಕ್ರಿಸ್ತ ಶಕ 538 ಈ ಒಂದು ಸಭೆ ರಾಜಕೀಯವಾಗಿಯೂ ಧಾರ್ಮಿಕವಾಗಿಯೂ ತನ್ನ ಅಧಿಕಾರವನ್ನ ಕೈಯಲ್ಲಿಟ್ಟುಕೊಂಡು ಆಡಳಿತ ಮಾಡಿತು ಎಂಬುದಾಗಿ ನಾವು ನೋಡ್ತಕ್ಕಂಥರಾಗಿದ್ದೇವೆ. ಇದನ್ನೇ ದಾನಿಯೇಲನ ಪುಸ್ತಕದಲ್ಲಿ ಚಿಕ್ಕ ಕೊಂಬಿನ ಅಧಿಕಾರವನ್ನ ಸೂಚಿಸುವಂತಹ ನಿಟ್ಟಿನಲ್ಲಿ ಹೇಳ್ತಕ್ಕಂಥರಾಗಿದ್ದಾರೆ. ಅದು ಏನು ಮಾಡ್ತಕ್ಕಂಥದ್ದಾಗಿದೆ ಎಂಬುದಾಗಿ ಈ ಪ್ರಕಟಣೆ ಪುಸ್ತಕ 13:10 ತಿಳಿಸಲ್ಪಟ್ಟಿರತಕ್ಕಂತಹ ಅದೇ ವಿಚಾರವನ್ನ ಸಹ ದಾನಿಯೇಲನು ಸಹ ತಿಳಿಸುವಂತವನಾಗಿದ್ದಾನೆ. ದಾನಿಯೇಲನ ಪುಸ್ತಕ 7:25 ವಚನವನ್ನ ನಾವು ಗಮನಿಸುವುದಾದರೆ ಅವನು ಮಹೋನ್ನತನಿಗೆ ವಿರುದ್ಧವಾಗಿ ಕೊಚ್ಚಿಕೊಂಡು ಮಾತುಗಳನ್ನಾಡಿ ಪರಿಶುದ್ಧರನ್ನ ಬಾಧಿಸಿ ಕಾಲ ನಿಯಮಗಳನ್ನ ಬದಲಾಯಿಸುವುದಕ್ಕೆ ಯೋಚಿಸುವನು. ಕಾಲ ನಿಯಮವು ವಿಭಾಗಿಸುವ ತನಕ ಅವರು ಅವನ ಕೈಯಲ್ಲಿ ಒಪ್ಪಿಸಿಕೊಡುವರು ಎಂಬುದಾಗಿ ತಿಳಿಸ್ತಕ್ಕಂಥದ್ದಾಗಿದೆ. ದೇವರ ಒಂದು ವಿಚಾರವನ್ನ ನಾವು ಇಲ್ಲಿ ಗಮನಿಸುವುದಾದರೆ ಪ್ರಿಯ ಕೇಳುಗರೆ ಇಲ್ಲಿ ಏನು ಹೇಳ್ತಕ್ಕಂಥದ್ದಾಗಿದೆ, ಇಲ್ಲಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಪರಿಶುದ್ಧರನ್ನ ಬಾಧಿಸಿ ಅವರನ್ನ ಹಿಂಸಿಸಿತು ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಈ ಎರಡು ಮೃಗಗಳು ಅಲ್ಲಿ ಚಿಕ್ಕ ಕೊಂಬು ಪ್ರಕಟಣೆ ಪುಸ್ತಕ 13:10 ತಿಳಿಸ್ತಕ್ಕಂತಹ ಮೃಗ ಎರಡು ಸಹ ಒಂದೇ ರೀತಿಯ ಗುಣ ಇರ್ತಕ್ಕಂಥದ್ದನ್ನು ನಾವು ನೋಡ್ತಕ್ಕಂಥರಾಗಿದ್ದೇವೆ. ಎರಡು ಸಹ ಒಂದೇ ರೀತಿ ಗುಣಗಳನ್ನು ಹೊಂದಿದ್ದು ದೇವ ಜನರ ಮೇಲೆ ಪರಿಶುದ್ಧರ ಮೇಲೆ ಹಿಂಸೆಯನ್ನ ತಂದು ಅವರನ್ನು ನಾಶ ಮಾಡಿತು. ಆದರೆ ಅನೇಕ ಪರಿಶುದ್ಧರು ಅನೇಕ ದೇವ ಭಕ್ತರು ತಮ್ಮ ಬಂದಂತಹ ಉಪದ್ರವವನ್ನು ತಾಳಿಕೊಂಡರು, ತಮಗೆ ಬಂದಂತಹ ನೋವುಗಳನ್ನು ಕಷ್ಟಗಳನ್ನು ಹಿಂಸೆಗಳನ್ನು ತಾಳಿಕೊಂಡರು. ಕೆಲವೊಬ್ಬರು ಈ ಹಿಂಸೆಯ ನಿಮಿತ್ತವಾಗಿ ದೇವರಿಗೋಸ್ಕರ ರಕ್ತ ಸಾಕ್ಷಿಯಾಗಿ ಮರಣ ಹೊಂದಿದರು ಎಂಬುದಾಗಿ ನಾವು ನೋಡ್ತಕ್ಕಂಥರಾಗಿದ್ದೇವೆ. ಅನೇಕ ಪರಿಶುದ್ಧರನ್ನ ಕಂಬಕ್ಕೆ ಕಟ್ಟಿ ಬೆಂಕಿಯನ್ನು ಹಚ್ಚಿ ನಾಶ ಮಾಡಿದರು. ಅನೇಕರನ್ನ ತಲೆ ಕೆಳಗಾಗಿ ಮಾಡಿ ಅವರನ್ನು ನಾಶ ಮಾಡಿದರು. ಅನೇಕರನ್ನ ಶಿರಶ್ಛೇದನ ಮಾಡಿದರು. ಅನೇಕರನ್ನ ಮೃಗಗಳಿಗೂ ಪ್ರಾಣಿಗಳಿಗೂ ಬಾಯಿಗೆ ತುತ್ತಾಗುವಂತೆ ಮಾಡಿದರು. ಈ ರೀತಿಯಾದಂತಹ ಅನೇಕ ಹಿಂಸೆಗಳನ್ನ ಈ ಮೃಗ ಕಥೋಲಿಕ ಸಭೆ ಅನೇಕ ದೇವ ಭಕ್ತರಿಗೆ ನೀಡಿತು. ಪ್ರಿಯ ಕೇಳುಗರೆ, ಆ ನಿಮಿತ್ತವಾಗಿಯೇ ದೇವರು ಹೇಳುವಂತವರಾಗಿದ್ದಾರೆ. ಈ ಪರಿಶುದ್ಧರ ತಾಳ್ಮೆ ಅವರ ನಂಬಿಕೆಯನ್ನ ಅವರು ಇಂತಹ ಹಿಂಸೆಯ ಸಮಯದಲ್ಲೂ ಸಹ ಕಾಪಾಡಿಕೊಂಡರು. ಮತ್ತೊಂದು ಘಟನೆಯನ್ನ ಮುದ್ರೆಯನ್ನು ಹೊಳೆಯುವಂತ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ಜನಗಳು ಈ ಹಿಂಸೆ ನಿಮಿತ್ತವಾಗಿ ದೇವರನ್ನ ಕೂಗಿ ಕರೆದು ಅವರು ಹೇಳುವಂತಹ ಮಾತೇನೆಂಬುದಾಗಿ ನಾವು ನೋಡುವುದಾದರೆ ಪ್ರಕಟಣೆ ಪುಸ್ತಕ 6:9-11 ತನಕ ನಾವು ಓದುವುದಾದರೆ ದೇವರ ವಾಕ್ಯ ಈ ರೀತಿಯಾಗಿ ತಿಳಿಸ್ತಕ್ಕಂಥದ್ದಾಗಿದೆ. ಆತನು 5ನೇ ಮುದ್ರೆಯನ್ನ ತೆಗೆದಾಗ ದೇವರ ವಾಕ್ಯದ ನಿಮಿತ್ತವಾಗಿಯೂ ನಾವು ಹೊಂದಿದ್ದ ಸಾಕ್ಷಿಯ ನಿಮಿತ್ತವಾಗಿಯೂ ಅತರಾದವರ ಆತ್ಮಗಳು ಯಜ್ಞವೇದಿಯ ಕೆಳಗಿರುವುದನ್ನು ನಾವು ಕಂಡೆವು ಎಂಬುದಾಗಿ ದೇವರ ವಾಕ್ಯ ತಿಳಿಸತಕ್ಕಂಥದ್ದಾಗಿದೆ. ಆತರಾದವರ ಆತ್ಮಗಳು ಯಜ್ಞವೇದಿಯ ಕೆಳಗಿರುವುದನ್ನು ನಾನು ಕಂಡೆನು ಎಂಬುದಾಗಿ ಹೇಳಬೇಕಾದರೆ, ಯಜ್ಞವೇದಿ ಅದು ದೇವದರ್ಶನ ಗುಡಾರದಲ್ಲಿ ವರಾಂಗಣದಲ್ಲಿ ಇತ್ತು. ಪ್ರಿಯ ಕೇಳುಗರೆ, ಆ ವರಾಂಗಣ ಏನನ್ನು ಸೂಚಿಸ್ತಕ್ಕಂಥದ್ದಾಗಿದೆ ಅಂತಂದ್ರೆ, ಯೇಸು ಸ್ವಾಮಿ ಈ ಲೋಕಕ್ಕೆ ಬಂದು ಮರಣವನ್ನ ಹೊಂದಕ್ಕಂಥದ್ದನ್ನ ಸೂಚಿಸ್ತಕ್ಕಂಥದ್ದಾಗಿತ್ತು. ಅದೇ ರೀತಿಯಾಗಿ ಆತ್ಮಿಕವಾಗಿ ಅದನ್ನು ಹೋಲಿಸಿ ನೋಡುವಾಗ ಈ ಲೋಕದಲ್ಲಿ ಕ್ರಿಸ್ತನಿಗೋಸ್ಕರ ರಕ್ತ ಸಾಕ್ಷಿಗಳಾಗಿ ಮರಣ ಹೊಂದಿದಂತಹ ಜನಗಳ ಬಗ್ಗೆ ಇದು ಮಾತನಾಡತಕ್ಕಂಥದ್ದಾಗಿದೆ. ಮತ್ತೆ ನಾವು ನೋಡ್ತಕ್ಕಂಥದ್ದಾಗಿದ್ದೇವೆ, ಪ್ರಕಟಣೆ ಪುಸ್ತಕ 6:10 ನಾವು ಓದುವುದಾದರೆ, ಅವರು ಓ ಕರ್ತನೇ, ಪರಿಶುದ್ಧನು ಸತ್ಯವಂತನು ಆಗಿರುವಾತನೇ, ಭೂಮಿಯ ಮೇಲೆ ವಾಸಿಸುವವರು ನಮ್ಮ ರಕ್ತವನ್ನ ಸುರಿಸುವುದಕ್ಕಾಗಿ ನೀನು ಎಷ್ಟು ಕಾಲದವರೆಗೆ ನ್ಯಾಯ ವಿಚಾರಿಸಿದೆಯೂ, ಪ್ರತಿದಂಡನೆ ಮಾಡದೆಯೂ ಇರುವಿರಿ ಎಂದು ಮಹಾಶಬ್ದದಿಂದ ಕೂಗುತ್ತಾ ಹೇಳಿದರು ಎಂಬುದಾಗಿ ದೇವರ ವಾಕ್ಯ ತಿಳಿಸತಕ್ಕಂಥದ್ದಾಗಿದೆ. ಹೌದು ಪ್ರಿಯ ಕೇಳುಗರೆ, ಅನೇಕ ಜನರು ರಕ್ತ ಸಾಕ್ಷಿಗಳಾಗಿ ಹಿಂಸೆಯನ್ನ ಅನುಭವಿಸಿ ಮರಣ ಹೊಂದುವಂತಹ ಸಂದರ್ಭದಲ್ಲಿ ಈ ಒಂದು ಪೋಪ್ ಮಾರ್ಗದ ಆ ಹಿಂಸೆಯನ್ನ ತಾಳಲಾರದೆ ಆ ಕತ್ತಲೆಯಲ್ಲಿ ದೇವರನ್ನ ಕೂಗಿ ಕರೀತಕ್ಕಂಥವರಾಗಿದ್ದಾರೆ. ಓ ಕರ್ತನೇ, ಪರಿಶುದ್ಧನು ಸತ್ಯವಂತನು ಆಗಿರುವಾತನೇ, ಭೂಮಿಯ ಮೇಲೆ ವಾಸಿಸುವವರು ನಮ್ಮ ರಕ್ತವನ್ನ ಸುರಿಸುವುದಕ್ಕಾಗಿ ನೀನು ಎಷ್ಟು ಕಾಲದವರೆಗೆ ನ್ಯಾಯ ವಿಚಾರಿಸಿದೆಯೂ, ಪ್ರತಿದಂಡನೆ ಮಾಡದೆಯೂ ಇರುವಿ ಎಂದು ಮಹಾಶಬ್ದದಿಂದ ಕೂಗುತ್ತಾ ಹೇಳಿದರು ಎಂಬುದಾಗಿ ಅದಕ್ಕೆ ದೇವರು ಹೇಳುವಂತಹ ಉತ್ತರವೇನೆಂದರೆ, ಪ್ರಿಯ ಕೇಳುಗರೆ, ಪ್ರಕಟಣೆ ಪುಸ್ತಕ 6:11 ಮತ್ತೆ ನಮಗೆ ತಿಳಿಸತಕ್ಕಂಥದ್ದಾಗಿದೆ. ಅವರಲ್ಲಿ ಒಬ್ಬನಿಗೆ ಬಿಳಿ ನಿಲುವಂಗಿಗಳು ಕೊಡಲ್ಪಟ್ಟವು, ಪ್ರತಿ ಒಬ್ಬೊಬ್ಬರಿಗೂ ಸಹ ವಸ್ತ್ರಕ್ಕಂಥದ್ದಾರೆ. ಯಾಕೆಂದ್ರೆ ಅವರು ನೀತಿಯ ನಿಮಿತ್ತವಾಗಿ, ಕ್ರಿಸ್ತನ ನಿಮಿತ್ತವಾಗಿ ಮರಣ ಹೊಂದಿದರು, ಅವರ ನಂಬಿಕೆಯನ್ನು ಕಾಪಾಡಿಕೊಂಡರು, ಅವರ ತಾಳ್ಮೆಯನ್ನು ಕಾಪಾಡಿಕೊಂಡರು, ಎಲ್ಲಾ ಹಿಂಸೆಗಳನ್ನು ಕ್ರಿಸ್ತನ ನಿಮಿತ್ತವಾಗಿ ತಾಳಿಕೊಂಡ ನಿಮಿತ್ತವಾಗಿ ಅವರು ನೀತಿಯ ವಸ್ತ್ರವನ್ನ ಪಡೆದುಕೊಳ್ತಕ್ಕಂಥವರಾಗಿದ್ದಾರೆ. ಇದಲ್ಲದೆ ಅವರ ಹಾಗೆ ಅವರ ಜೊತೆ ಸೇವಕರು ಮತ್ತು ಅವರ ಸಹೋದರರ ಕೊಲೆಯು ಪೂರೈಸುವ ತನಕ ಇನ್ನೂ ಸ್ವಲ್ಪ ಕಾಲ ವಿಶ್ರಮಿಸಿಕೊಂಡಿರಬೇಕೆಂದು ಅವರಿಗೆ ಹೇಳಲ್ಪಡ್ತು. ಇದು ಅತಿ ಅತಿ ಮುಖ್ಯವಾದಂತಹ ವಾಕ್ಯವಾಗಿದೆ ಪ್ರಿಯ ಕೇಳುಗರೆ. ಯಾಕೆಂದರೆ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ, ಕ್ರಿಸ್ತನಿಗೋಸ್ಕರ ಮರಣ ಹೊಂದಿ ರಕ್ತ ಸಾಕ್ಷಿಗಳಾಗಿ ಮರಣ ಹೊಂದಿದಂತಹ ಅವರಿಗೆಲ್ಲರಿಗೂ ಸಹ ನೀತಿಯ ವಸ್ತ್ರವನ್ನ ಅವರಿಗೆ ದೇವರು ಕೊನೆ ಕಾಲದಲ್ಲಿ ನೀಡತಕ್ಕಂಥವನಾಗಿದ್ದಾನೆ. ಆದರೆ ಇಲ್ಲಿ ಹೇಳ್ತಕ್ಕಂತಹ ಅತಿ ಮುಖ್ಯವಾದಂತಹ ವಿಚಾರವೇನೆಂದರೆ, ಅವರ ಜೊತೆ ಸೇವಕರ ಮತ್ತು ಅವರ ಸಹೋದರರ ಕೊಲೆಯು ಪೂರೈಸುವ ತನಕ ಇನ್ನೂ ಶ್ರಮಿಸಿಕೊಂಡಿರಬೇಕೆಂದು ಅವರಿಗೆ ಹೇಳಲ್ಪಟ್ಟಿತು ಎಂಬುದಾಗಿ ದೇವರ ವಾಕ್ಯ ತಿಳಿಸತಕ್ಕಂಥದ್ದಾಗಿದೆ. ಇದು ಕೊನೆಯಲ್ಲಿ ನಡೀತಕ್ಕಂಥದ್ದಾಗಿದೆ ಪ್ರಿಯ ಕೇಳುಗರೆ. ಯಾವ ರೀತಿಯಲ್ಲಿ ಈ ಸಭೆ ಹಿಂಸೆಯು, ಅದೇ ರೀತಿಯಾಗಿ ಕೊನೆಯ ಕಾಲದಲ್ಲೂ ಸಹ ಹಿಂಸೆಯನ್ನು ಪಡಿಸ್ತಕ್ಕಂಥದ್ದಾಗಿದೆ. ದೇವ ಜನರಿಗೋಸ್ಕರ ಅನೇಕ ಉಪದ್ರವಗಳನ್ನು ತರ್ತಕ್ಕಂಥದ್ದಾಗಿದೆ ಎಂಬುದನ್ನು ಈ ವಾಕ್ಯ ನಮಗೆ ತಿಳಿಸ್ತಕ್ಕಂಥದ್ದಾಗಿದೆ. ಆದ್ದರಿಂದ ಪ್ರಿಯ ಕೇಳುಗರೆ, ಕೊನೆಯಲ್ಲಿ ಯಾರ ಮೇಲೆ ಯುದ್ಧವನ್ನು ಮಾಡ್ತಕ್ಕಂಥವರಾಗಿದ್ದಾರೆ ಅಂದರೆ, ದೇವರ ವಾಕ್ಯ ಬಹಳ ಸ್ಪಷ್ಟವಾಗಿ ನಮಗೆ ತಿಳಿಸ್ತಕ್ಕಂಥದ್ದಾಗಿದೆ. ಪ್ರಕಟಣೆ ಪುಸ್ತಕ 12:17 ತಿಳಿಸ್ತಕ್ಕಂಥದ್ದಾಗಿದೆ. ಆಗ ಘಟಸರ್ಪನು ಸ್ತ್ರೀಯ ಮೇಲೆ ಕೋಪಿಸಿಕೊಂಡು ಆಕೆಯ ಸಂತಾನದಲ್ಲಿ ಉಳಿದವರ ಮೇಲೆ, ಅಂದರೆ ದೇವರ ಆಜ್ಞೆಗಳನ್ನು ಕೈಗೊಂಡು ನಡೆದು ಯೇಸು ಕ್ರಿಸ್ತನ ವಿಷಯವಾದ ಸಾಕ್ಷಿಯನ್ನು ಹೇಳುವವರ ಮೇಲೆ ಯುದ್ಧ ಮಾಡುವುದಕ್ಕೆ ಹೊರಟನು ಎಂಬುದಾಗಿ ತಿಳಿಸ್ತಕ್ಕಂಥದ್ದಾಗಿದೆ. ಹೌದು ಪ್ರಿಯ ಕೇಳುಗರೆ, ಕೊನೆಯಲ್ಲಿ ಈ ಒಂದು ಹಿಂಸೆ ಬರ್ತಕ್ಕಂಥದ್ದಾಗಿದೆ. ಆ ಹಿಂಸೆ ಯಾರ ಮೇಲೆ ಅಂದರೆ, ಹೇಗೆ ಒಂದು ಕಾಲಘಟ್ಟದಲ್ಲಿ ದೇವರ ಆಜ್ಞೆಗಳಿಗೆ ವಿಧೇಯರಾದಂತಹ, ದೇವರ ವಾಕ್ಯಕ್ಕೆ ವಿಧೇಯರಾದಂತಹ ಜನಗಳನ್ನು ಅನೇಕ ಉಪದ್ರವಗಳಿಗೆ ನಾಶಪಡಿಸಿದರೋ, ಅದೇ ರೀತಿಯಾಗಿ ಕೊನೆಯ ಕಾಲದಲ್ಲಿ ದೇವರ ಆಜ್ಞೆಯನ್ನು ಕೈಗೊಂಡು ನಡೆದು ಯೇಸುವಿನ ವಿಷಯವಾಗಿ ಸಾಕ್ಷಿ ಹೇಳ್ತಕ್ಕಂತಹ ಅವರ ಮೇಲೆ ಮತ್ತೊಂದು ಸಾರಿ ಯುದ್ಧ ಮಾಡಲಿಕ್ಕೆ ಬರ್ತಕ್ಕಂಥದ್ದಾಗಿದೆ. ಯಾಕೆ ದೇವರ ಒಂದು ಆಜ್ಞೆಯನ್ನು ಕೈಗೊಂಡು ನಡೆಯುವವರ ಮೇಲೆ ಕೋಪ ಎಂಬುದಾಗಿ ನೋಡಬೇಕಾದರೆ, ಅದರಲ್ಲೂ ವಿಶೇಷವಾಗಿ ದೇವರ ಆಜ್ಞೆಯಲ್ಲಿ ಆರಾಧನೆ ವಿಚಾರವನ್ನು ಸೂಚಿಸುವಂತಹ ಆ ಒಂದು 4ನೇ ಆಜ್ಞೆ, ಸಬ್ಬತ್ತಿನ ಆಜ್ಞೆಯನ್ನು ಗುರಿಯಾಗಿ ಇಟ್ಟುಕೊಂಡು ಈ ಪೋಪ್ ಮಾರ್ಗ ಏನ್ ಮಾಡ್ತಕ್ಕಂಥದ್ದಾಗಿದೆ ಅಂದರೆ, ಭಾನುವಾರ ಆಚರಣೆ ಕಾನೂನನ್ನ ಈ ಲೋಕಕ್ಕೆ ತರ್ತಕ್ಕಂಥದ್ದಾಗಿದೆ. ಭಾನುವಾರದ ಪವಿತ್ರತೆಯನ್ನ ಜಾರಿಗೊಳಿಸ್ತಕ್ಕಂಥದ್ದಾಗಿದೆ. ಅಮೇರಿಕ ಅಂತಕ್ಕಂಥ 2ನೇ ಮೃಗ, ನಾವು ಪ್ರಕಟಣೆ ಪುಸ್ತಕ 13:16-17 ತನಕ ನಾವು ಓದುವುದಾದರೆ, 13ನೇ ಅಧ್ಯಾಯದಲ್ಲಿ ಬಹಳ ಸ್ಪಷ್ಟವಾಗಿ 2 ಮೃಗಗಳ ಬಗ್ಗೆ ಮಾತನಾಡ್ತಕ್ಕಂಥದ್ದಾಗಿದೆ. ಅದರಲ್ಲೂ ಸಹ 2 ಮೃಗಗಳು ಸೇರಿಕೊಂಡು ಮಾಡ್ತಕ್ಕಂತಹ ಕಾರ್ಯ ಏನೆಂಬುದಾಗಿ, ಉಪದ್ರವ ಏನೆಂಬುದಾಗಿ ನಾವು ನೋಡಬೇಕಾದ್ರೆ ದೇವರ ವಾಕ್ಯ ಈ ರೀತಿಯಾಗಿ ತಿಳಿಸ್ತಕ್ಕಂಥದ್ದಾಗಿದೆ. ಪ್ರಿಯ ಕೇಳುಗರೆ, ಅದು ಚಿಕ್ಕವರು, ದೊಡ್ಡವರು, ಐಶ್ವರ್ಯವಂತರು, ಬಡವರು, ಸ್ವತಂತ್ರರು, ದಾಸರು, ಎಲ್ಲರೂ ತಮ್ಮ ತಮ್ಮ ಬಲಗೈಯ ಮೇಲಾಗಲಿ ಅನೆಯ ಮೇಲಾಗಲಿ ಗುರುತು ಹೊಂದಬೇಕೆಂತಲೂ, ಆ ಗುರುತಲ್ಲಿ ಮೃಗದ ಹೆಸರಾಗಲಿ ಅದರ ಹೆಸರಿನ ಅಂಕೆಯಾಗಲಿ ಇಲ್ಲದವನು ಕ್ರಯ ವಿಕ್ರಯಗಳನ್ನ ಮಾಡದಂತೆಯೂ ಅದು ಮಾಡತಕ್ಕಂಥದ್ದಾಗಿದೆ ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಹೌದು ಪ್ರಿಯ ಕೇಳುಗರೆ, ಆ ದೊಡ್ಡವರು ಚಿಕ್ಕವರು ಎಲ್ಲರೂ ಸಹ ಈ ಮೃಗದ ಮುದ್ರೆಯನ್ನು ಹಾಕಿಸಿಕೊಳ್ಳಬೇಕೆಂಬುದಾಗಿ ಒತ್ತಾಯ ಮಾಡತಕ್ಕಂಥದ್ದಾಗಿದೆ. ಯಾರೆಲ್ಲ ಹಾಕಿಸಿಕೊಳ್ಳುವುದಿಲ್ಲವೋ ಅವರನ್ನ ಮರಣದಂಡನೆಗೆ ಗುರಿಪಡಿಸತಕ್ಕಂಥದ್ದಾಗಿದೆ. ಹಾಗಾಗಿ ಅಂತಹ ಸಂದರ್ಭದಲ್ಲಿ ದೇವರ ಮಕ್ಕಳು ಯಾವ ರೀತಿಯಲ್ಲಿ ನಿಲ್ಲಬೇಕು ಅಂದರೆ, ದಾನಿಯೇಲನ ಪುಸ್ತಕದಲ್ಲಿ 3ನೇ ಅಧ್ಯಾಯದಲ್ಲಿ ನಾವು ನೋಡ್ತಕ್ಕಂಥರಾಗಿದ್ದೇವೆ, ಶಾದ್ರಕ್ ಮೇಶಕ್ ಅಭಿಜ್ಞಗ ಎಂಬುವರು ಯಾವ ರೀತಿಯಲ್ಲಿ ಆ ವಿಗ್ರಹಕ್ಕೆ ನಮಸ್ಕಾರ ಮಾಡದೆ ನಿಂತರೋ ಅದೇ ರೀತಿಯಾಗಿ ಕೊನೆಯ ಕಾಲದಲ್ಲಿ ಒಂದು ಚಿಕ್ಕ ಗುಂಪು ಈ ಮೃಗದ ಗುರುತನ್ನ ಹೊಂದಿಕೊಳ್ಳದೆ ಭಾನುವಾರದ ಪವಿತ್ರತೆಯನ್ನ ಆರಾಧಿಸದೆ ಅವರು ದೇವರ ಮುದ್ರೆ ಅಂತಕ್ಕಂತಹ ಸಬ್ಬತ್ತಿನವನ್ನ ಆರಾಧಿಸುವವರಾಗಿರ್ತಕ್ಕಂಥವರಾಗಿದ್ದಾರೆ. ಶಾದ್ರಕ್ ಮೇಶಕ್ ದಾನಿಯಲ್ ಅಭಿಜ್ಞಗ ರೀತಿಯಲ್ಲಿ ನಂಬಿಗಸ್ತರಾಗಿ ದೇವರಿಗೆ ಎಂತಹ ಉಪದ್ರವಗಳು ಬಂದರೂ ಸರಿ ದೇವರಿಗೋಸ್ಕರ ಅವರು ತಾಳಿಕೊಳ್ತಕ್ಕಂಥವರಾಗಿದ್ದಾರೆ, ಅದನ್ನ ನಾವು ನೋಡ್ತಕ್ಕಂಥವರಾಗಿದ್ದೇವೆ ಪ್ರಿಯ ಕೇಳುಗರೆ. ಅದೇ ರೀತಿಯಾಗಿ ರಾಜ ಆಜ್ಞೆ ಹೊರಡಿದಾಗಲೂ ಸಹ ದಾನಿಯೇಲನು ಯಥಾ ಪ್ರಕಾರವಾಗಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ದಾನಿಯೇಲನ ಪುಸ್ತಕ 6ನೇ ಅಧ್ಯಾಯದಲ್ಲಿ ಆತನು 3 ಆವರ್ತಿ ಪ್ರಾರ್ಥನೆ ಮಾಡುವುದಕ್ಕೆ ಹೋದನು ಎಂಬುದಾಗಿ. ಅದೇ ರೀತಿಯಾಗಿ ಪ್ರಿಯ ಕೇಳುಗರೆ, ಕೊನೆಯ ಕಾಲದಲ್ಲೂ ಸಹ ಈ ಭಾನುವಾರ ಆಚರಣೆ ಕಾನೂನು ಬಂದಾಗ ದಾನಿಯೇಲನ ರೀತಿಯಲ್ಲಿ ಪರಿಶುದ್ಧ ಜನರು ದೇವರ ಆಜ್ಞೆಗಳಿಗೆ ವಿಧೇಯರಾಗಿ ಸಬ್ಬತ್ತಿನವನ್ನ ಆರಾಧಿಸುವಂತವರಾಗಿದ್ದಾರೆ, ರಕ್ತ ಸಾಕ್ಷಿಗಳಾಗಿ ಮರಣ ಹೊಂದುವಂತವರಾಗಿದ್ದಾರೆ. ಎಸ್ತರಳ ಪುಸ್ತಕದಲ್ಲಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ, ಮುರ್ದೆಕಾಯ ರೀತಿಯಲ್ಲಿಯೂ ಮತ್ತು ಎಸ್ತರಳಾದಂತಹ ನಂಬಿಗಸ್ತರ ರೀತಿಯಲ್ಲಿಯೂ ಅನೇಕ ಜನರು ಜೀವಿಸತಕ್ಕಂಥವರಾಗಿದ್ದಾರೆ. ಈ ರೀತಿಯಾದಂತಹ ನಂಬಿಗಸ್ತರನ್ನ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಆದರೆ ದೇವರ ವಾಕ್ಯದಲ್ಲಿ ನಾವು ನೋಡುವಂತಹ ಅತಿ ಮುಖ್ಯವಾದಂತಹ ವಿಚಾರವೇನೆಂದರೆ, ಕೊನೆಯ ಕಾಲದಲ್ಲಿ ದೇವ ಜನರಿಗೆ ಅನೇಕ ಹಿಂಸೆಗಳು ಬರ್ತಕ್ಕಂಥದ್ದಾಗಿದೆ. ನಂಬಿಗಸ್ತರಾಗಿ ಜೀವಿಸತಕ್ಕಂಥವರಿಗೆ ಅನೇಕ ಹಿಂಸೆಗಳು ಬರ್ತಕ್ಕಂಥವರಾಗಿದ್ದೇವೆ. ಲೋಕ ಹಿಂದೆಂದಿಗೂ ಕಂಡು ಕೇಳರಿಯದಂತಹ ಹಿಂಸೆ ಬರ್ತಕ್ಕಂಥದ್ದಾಗಿದೆ ದೇವರ ಆಜ್ಞೆಯ ಮೇಲೆ. ಅದರಲ್ಲಿಯೂ ನಾವು ನೋಡುವಂತವರಾಗಿದ್ದೇವೆ, 4ನೇ ಆಜ್ಞೆ ಸಬ್ಬತ್ತಿನದ ಆಜ್ಞೆಯ ಮೇಲೆ ಯಾರನ್ನು ನಾವು ಆರಾಧಿಸುವವರಾಗಿದ್ದೇವೆ, ಯಾವ ರೀತಿಯಲ್ಲಿ ಆರಾಧಿಸುವಂತವರಾಗಿದ್ದೇವೆ, ಯಾರಿಗೆ ನಾವು ವಿಧೇಯರಾಗ್ತಕ್ಕಂಥವರಾಗಿದ್ದೇವೆ ಎನ್ನುವಂತಹ ರೀತಿಯಲ್ಲಿ ಒಂದು ದೊಡ್ಡ ಈ ಲೋಕದಲ್ಲಿ ಹೋರಾಟ ಬರ್ತಕ್ಕಂಥದ್ದಾಗಿದೆ. 2 ರೀತಿಯ ಗುಂಪುಗಳು ಮಾತ್ರ ಅದರಲ್ಲಿ ಇರತಕ್ಕಂಥದ್ದಾಗಿದೆ. ಒಂದು ದೇವರ ಆಜ್ಞೆಗಳನ್ನು ಕೈಗೊಂಡು ಸಬ್ಬತ್ತಿನವನ್ನು ಆರಾಧಿಸುವಂತಹ ಮಕ್ಕಳು, ಮತ್ತೊಂದು ಕಡೆ ಮೃಗವನ್ನು ಆತನು ಹೇಳಿದಂತಹ ಆ ದಿನವನ್ನು ಆರಾಧಿಸುವಂತಹ ಮತ್ತೊಂದು ಗುಂಪು ಇರ್ತಕ್ಕಂಥದ್ದಾಗಿದೆ ಪ್ರಿಯರೇ. ಅದಕ್ಕೋಸ್ಕರ ದೇವರು ಹೇಳ್ತಕ್ಕಂಥನಾಗಿದ್ದಾನೆ. ಪ್ರಕಟಣೆ ಪುಸ್ತಕ 12:15 ನಾವು ಗಮನಿಸುವುದಾದರೆ ದೇವರ ವಾಕ್ಯ ಬಹಳ ಸ್ಪಷ್ಟವಾಗಿ ತಿಳಿಸತಕ್ಕಂಥದ್ದಾಗಿದೆ. ನೀತಿವಂತನು ಹಿನ್ನೂ ನೀತಿವಂತನಾಗಲಿ, ಅನೀತಿವಂತನು ಇನ್ನೂ ಸಹ ಅನೀತಿವಂತನಾಗಲಿ ಎಂಬುದಾಗಿ. ಅನೀತಿವಂತರು ಕೃಪೆ ಕಾಲ ಮುಗಿದ ನಂತರ ಅವರು ಮರಣದ ಹಂತದಲ್ಲಿ ಇರ್ತಕ್ಕಂಥವರಾಗಿದ್ದಾರೆ. ಪಾಪದ ಸಂಬಳ ಮರಣ ಎಂಬುದಾಗಿ ದೇವರ ವಾಕ್ಯ ಹೇಳ್ತಕ್ಕಂಥದ್ದಾಗಿದೆ. ಅವರು ಮರಣಕ್ಕೆ ಪಾತ್ರರಾದ ನಿಮಿತ್ತವಾಗಿ ಈ ಲೋಕದಲ್ಲಿ ನಂಬಿಗಸ್ತರಾಗಿ ನೀತಿವಂತರಾಗಿ ಇರ್ತಕ್ಕಂಥ ಜನಗಳನ್ನ ನಾಶ ಮಾಡಲು ಹಿಂಸೆ ಮಾಡಲು ಬರ್ತಕ್ಕಂಥವರಾಗಿದ್ದಾರೆ. ಅಂತಹ ಸಮಯದಲ್ಲಿ ಎಲ್ಲಾ ರೀತಿಯ ಉಪದ್ರವಗಳನ್ನ, ಎಲ್ಲಾ ರೀತಿಯ ಕಷ್ಟಗಳನ್ನ, ಎಲ್ಲಾ ರೀತಿಯ ನೋವುಗಳನ್ನ ತಾಳಿಕೊಳ್ತಕ್ಕಂತಹ ಒಂದು ಚಿಕ್ಕ ಗುಂಪು ಇರ್ತಕ್ಕಂಥದ್ದಾಗಿದೆ. ಅದು ಯಾವ ರೀತಿಯಲ್ಲಿ ಇರ್ತಕ್ಕಂಥದ್ದಾಗಿದೆ ಅಂತಂದ್ರೆ, ಅವರ ತಾಳ್ಮೆ ಹೇಗಿರ್ತಕ್ಕಂಥದ್ದಾಗಿದೆ ಅಂದ್ರೆ, ದೇವರ ವಾಕ್ಯ ಒಂದು ಉದಾಹರಣೆಯನ್ನು ನಮಗೆ ಕೊಡ್ತಕ್ಕಂಥದ್ದಾಗಿದೆ. ಯಾಕೋಬನ ಪುಸ್ತಕ 5:11 ನಾವು ನೋಡುವುದಾದ್ರೆ ಆ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ, ನೀವು ಯೋಬನಲ್ಲಿ ಇದ್ದಂತ ತಾಳ್ಮೆಯ ವಿಷಯವನ್ನ ಕೇಳಿದ್ದಿರಲ್ಲವೇ ಎಂಬುದಾಗಿ ತಿಳಿಸ್ತಕ್ಕಂಥದ್ದಾಗಿದೆ. ಹೌದು ಪ್ರಿಯ ಕೇಳುಗರೆ, ಯೋಬ ನೀತಿವಂತನಾಗಿದ್ದನು, ಉತ್ತಮನಾಗಿದ್ದನು, ಯಥಾರ್ಥನಾಗಿದ್ದನು ಎಂಬುದಾಗಿ ನಾವು ಯೋಬನ ಪುಸ್ತಕದಲ್ಲಿ 1ನೇ ಅಧ್ಯಾಯದಲ್ಲಿ ಓದುವಂತವರಾಗಿದ್ದೇವೆ. ಯೋಬನ ಜೀವಿತ ಕೊನೆಯ ಕಾಲದಲ್ಲಿ ಪರಿಶುದ್ಧರಿಗೆ ಒಂದು ಉದಾಹರಣೆಯಾಗಿದೆ. ದೇವರ ಆಜ್ಞೆಗಳನ್ನು ಕೈಗೊಂಡು ಯೇಸುವಿನ ವಿಷಯವಾಗಿ ನಂಬಿಕೆಯನ್ನು ಹೊಂದಿದಂತಹ ಆ ಒಂದು ಚಿಕ್ಕ ಗುಂಪಿಗೆ, ಉಳಿದ ಸಭೆಗೆ ಯೋಬನ ಒಂದು ಜೀವನ ಚರಿತ್ರೆ ಬಹಳ ಬಹಳ ಮುಖ್ಯವಾಗಿದೆ. ಯೋಬನು ನೀತಿವಂತನಾಗಿದ್ದನು ಅಂದರೆ ಏನು ಅರ್ಥ ಪ್ರಿಯ ಕೇಳುಗರೆ? ಅಂದರೆ ಅವನು ದೇವರ ಆಜ್ಞೆಗಳಿಗೆ ವಿಧೇಯರಾಗಿ ನಡೆದನು, ಅವನು ಕೆಟ್ಟದನ್ನ ನಿರಾಕರಿಸಿ ನಡೆದನು, ಅಂದರೆ ದೇವರ ಆಜ್ಞೆಗಳಿಗೆ ಪರಿಪೂರ್ಣವಾಗಿ ನಡೆದನು ಎಂಬುದಾಗಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಅವನಿಗೆ ಇದ್ದ ಎಲ್ಲವೂ ಸಹ ನಾಶವಾಗಿ ಹೋಯಿತು, ಅವನು ಬೀದಿ ಪಾಲಾದನು. ಇಂತಹ ಸಮಯದಲ್ಲಿ ಅವನು ದೇವರನ್ನ ದೂಷಿಸಲಿಲ್ಲ, ದೇವರಿಗೆ ವಿರುದ್ಧವಾಗಿ ಮಾತನಾಡಲಿಲ್ಲ, ತನ್ನ ಯಥಾರ್ಥವನ್ನ ಕಾಪಾಡಿಕೊಂಡನು ಎಂಬುದಾಗಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಅವನಿಗೆ ಅನೇಕ ಉಪದ್ರವಗಳು ಬಂತು, ಅವನ ಮೈ ಮೇಲೆ ಹುಣ್ಣಗಳು ಬಂತು, ಅವನು ಎಲ್ಲವನ್ನ ಕಳೆದುಕೊಂಡನು, ಬೀದಿ ಪಾಲಾದನು. ಆದರೆ ಅವನು ತಾಳ್ಮೆಯನ್ನ ಕಳೆದುಕೊಳ್ಳಲಿಲ್ಲ, ತಾಳ್ಮೆಯನ್ನು ಕಳೆದುಕೊಂಡು ದೇವರಿಗೆ ವಿರುದ್ಧವಾಗಿ ಅವನು ಮಾತನಾಡಲಿಲ್ಲ, ಅವನು ಯಥಾರ್ಥವನ್ನು ಬಿಡಲಿಲ್ಲ ಎಂಬುದಾಗಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಪರಿಶುದ್ಧರಿಗೆ ಕೊನೆಯ ಕಾಲದಲ್ಲಿ ಯೋಬನಿಗೆ ನಡೆದಂತಹ ಆ ಘಟನೆ ನಮಗೂ ಸಹ ನಡೀತಕ್ಕಂಥವರಾಗಿದ್ದಾರೆ. ಯಾರೆಲ್ಲರೂ ಸಹ ದೇವರಿಗೆ ವಿಧೇಯರಾಗಿ ಜೀವಿಸತಕ್ಕಂಥವರಾಗಿದ್ದಾರೋ ಅವರೆಲ್ಲರಿಗೂ ಸಹ ಇದು ಬರ್ತಕ್ಕಂಥದ್ದಾಗಿದೆ. ಆದರೆ ಕೊನೆಯ ಕಾಲದಲ್ಲಿ ಒಂದು ಚಿಕ್ಕ ಗುಂಪು ದೇವರ ಆಜ್ಞೆಗಳನ್ನು ಕೈಗೊಂಡು ನಡೀತಕ್ಕಂಥದ್ದಾಗಿದೆ, ಅನೇಕ ಶೋಧನೆಗಳನ್ನ ಎದುರಿಸ್ತಕ್ಕಂಥದ್ದಾಗಿದೆ, ಆ ಶೋಧನೆಗಳನ್ನ ಜಯಿಸ್ತಕ್ಕಂಥದ್ದಾಗಿದೆ. ಸಬ್ಬತ್ತಿನ ಪರಿಶುದ್ಧವಾದಂತಹ ದಿನವನ್ನ ಅವರು ಆಚರಣೆ ಮಾಡತಕ್ಕಂಥವರಾಗಿದ್ದಾರೆ, ಅದನ್ನ ಯಾವುದೇ ರೀತಿಯಲ್ಲೂ ತಾತ್ಸಾರ ಮಾಡೋದಿಲ್ಲ. ಈ ಜನಗಳು ಯಾವ ರೀತಿಯಲ್ಲಿ ಇರತಕ್ಕಂಥವರಾಗಿದ್ದಾರೆ ಅಂದ್ರೆ, ಆ ದೇವರ ಆಜ್ಞೆಗಳನ್ನ ಒಂದು ಆಸ್ತಿಯಾಗಿ ತಮ್ಮ ಮನಸ್ಸಿನಲ್ಲಿ ಇಟ್ಟುಕೊಳ್ತಕ್ಕಂಥವರಾಗಿದ್ದಾರೆ. ಈ ಲೋಕದ ಯಾವ ಆಸ್ತಿಯೂ ಸಹ ಅವರಿಗೆ ಮುಖ್ಯ ಆಗಿರುವುದಿಲ್ಲ, ಆದರೆ ದೇವರ ಆಜ್ಞೆ ಅವರಿಗೆ ಒಂದು ಉತ್ತಮವಾದಂತಹ ಆಸ್ತಿಯಾಗಿರ್ತಕ್ಕಂಥದ್ದಾಗಿದೆ. ದೇವರ ಆಜ್ಞೆ ಬೇರೇನೂ ಅಲ್ಲ ಪ್ರಿಯ ಕೇಳುಗರೆ, ದೇವರ ಆಜ್ಞೆ ಏನೆಂದರೆ ಅದು ದೇವರ ಮುದ್ರೆ ಆಗಿದೆ. ದೇವರ ಮುದ್ರೆ ಏನೆಂಬುದಾಗಿ ನಾವು ನೋಡಬೇಕಾದ್ರೆ ಅದು ಕ್ರಿಸ್ತನ ಪರಿಪೂರ್ಣವಾದಂತಹ ಗುಣವಾಗಿದೆ. ಹಾಗಾಗಿ ನಾವು ನೋಡ್ತಕ್ಕಂಥರಾಗಿದ್ದೇವೆ ಪ್ರಿಯ ಕೇಳುಗರೆ, ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ತಾಳ್ಮೆ ಕೊನೆಯ ಕಾಲದಲ್ಲಿ ಬಹಳ ಬಹಳ ಮುಖ್ಯವಾಗಿದೆ. ತಾಳ್ಮೆಗೂ ಈ ಕೊನೆಯ ಕಾಲದಲ್ಲಿ ಇರ್ತಕ್ಕಂಥ ನಮಗೂ ಸಹ ಒಂದಕ್ಕೊಂದು ಅವಿನಾಭಾವ ಸಂಬಂಧವಿದೆ ಎಂಬುದನ್ನ ನಾವು ನೋಡ್ತಕ್ಕಂಥರಾಗಿದ್ದೇವೆ. ಅಬ್ರಹಾಮನ ಜೀವಿತದಲ್ಲಿ ನಾವು ನೋಡ್ತಕ್ಕಂಥರಾಗಿದ್ದೇವೆ, ದೇವರು ಅವನಿಗೆ ವಾಗ್ದಾನವನ್ನ ಮಾಡಿದನು, ಆದರೆ ವಾಗ್ದಾನ ನೆರವೇರುವ ತನಕೂ ಸಹ ಅವನು ದೀರ್ಘ ಶಾಂತಿ ಉಳ್ಳವನಾಗಿದ್ದನು ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಕ್ಕಂಥರಾಗಿದ್ದೇವೆ. ಪ್ರಕಟಣೆ ಪುಸ್ತಕದಲ್ಲಿ ಎಫೆಸೆ ಸಭೆಯಲ್ಲಿ ನಾವು ಮಾತಾಡಬೇಕಾದ್ರೆ ಆ ಎಫೆಸೆ ಸಭೆ ವಿಚಾರವಾಗಿ ನಾವು ನೋಡ್ತಕ್ಕಂಥರಾಗಿದ್ದೇವೆ. ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ, ಪ್ರಕಟಣೆ ಪುಸ್ತಕ 2:3 ತಿಳಿಸ್ತಕ್ಕಂಥದ್ದಾಗಿದೆ, ನಿನ್ನ ಆ ಒಂದು ತಾಳ್ಮೆಯನ್ನು ನಾನು ಬಲ್ಲೆ ಎಂಬುದಾಗಿ. ಯಾಕೆಂದ್ರೆ ಮೊದಲನೆಯ ಒಂದು ಶತಮಾನದ ಕಾಲಘಟ್ಟವನ್ನ ಈ ಸಭೆ ಸೂಚಿಸ್ತಕ್ಕಂಥದ್ದಾಗಿದೆ. ಈ ಸಭೆಯ ಕಾಲಘಟ್ಟದಲ್ಲಿ ಅನೇಕ ಉಪದ್ರವಗಳು ಬಂತು, ಆದರೂ ಅವರು ತಾಳ್ಕೊಂಡ್ರು. ಅದೇ ರೀತಿಯಾಗಿ ಕೊನೆಯ ಕಾಲದಲ್ಲೂ ಸಹ ಅಂತ ಉಪದ್ರವ ಬರ್ತಕ್ಕಂಥದ್ದಾಗಿದೆ. ಆದರೆ ದೇವರ ವಾಕ್ಯ ನಮಗೆ ಬಹಳ ಸ್ಪಷ್ಟವಾಗಿ ತಿಳಿಸ್ತಕ್ಕಂಥದ್ದಾಗಿದೆ, ಈ ಜನಗಳು ಅವರ ತಾಳ್ಮೆಯನ್ನ ಕಾಪಾಡಿಕೊಳ್ತಕ್ಕಂಥವರಾಗಿದ್ದಾರೆ ಎಂಬುದಾಗಿ. ಹೌದು ಪ್ರಿಯ ಕೇಳುಗರೆ, ದೇವರು ನಮ್ಮನ್ನ ಈ ದಿನದಲ್ಲಿ ಕರೀತಕ್ಕಂಥನಾಗಿದ್ದಾನೆ. ನಮಗೆ ಅನೇಕ ಹಿಂಸೆಗಳು ಬರ್ತಕ್ಕಂಥದ್ದಾಗಿದೆ, ಕಷ್ಟಗಳು ಬರ್ತಕ್ಕಂಥದ್ದಾಗಿದೆ, ಆದರೆ ನೀವು ತಾಳ್ಮೆಯನ್ನ ಕಳೆದುಕೊಳ್ಳಬೇಡಿರಿ. ಯಾರು ತಾಳ್ತಕ್ಕಂಥವನಾಗಿದ್ದಾನೋ, ಗಾದೆ ಹೇಳ್ತಕ್ಕಂಥದ್ದಾಗಿದೆ, ಅವನು ಬಾಳುವವನು ಎಂಬುದಾಗಿ. ಎಲ್ಲಿ ಬಾಳ್ತಕ್ಕಂಥವನಾಗಿದ್ದಾನೆ ಅಂದರೆ ಈ ಲೋಕದಲ್ಲಿಲ್ಲ, ಪರಲೋಕದಲ್ಲಿ ನಿತ್ಯನಿತ್ಯಕ್ಕೂ ಬಾಳ್ತಕ್ಕಂಥವನಾಗಿದ್ದಾನೆ. ಹಾಗಾಗಿ ನೀವು ತಾಳ್ಮೆಯನ್ನು ಬಿಟ್ಟುಕೊಡಬೇಡ್ರಿ. ಯೋಬನಿಗಿದ್ದಂಥ ಅದೇ ತಾಳ್ಮೆಯನ್ನು ನೀವು ಕಾಪಾಡಿಕೊಳ್ಳುವುದಾದರೆ ಪರಲೋಕ ರಾಜ್ಯ ನಿಮ್ಮದಾಗ್ತಕ್ಕಂಥರಾಗಿದ್ದಾರೆ. ಹೌದು, ತಾಳ್ಮೆಯಿಂದ ನಾನು ದೇವರ ಆಜ್ಞೆಗಳನ್ನು ಕೈಗೊಳ್ತಕ್ಕಂಥನಾಗಿದ್ದೇನೆ, ನನ್ನ ಮನಸ್ಸನ್ನು ಅಚಲಗೊಳಿಸುವುದಿಲ್ಲ ಎಂಬುದಾಗಿ ನೀವು ತೀರ್ಮಾನ ಮಾಡುವುದಾದರೆ ನನ್ನ ಸಂಗಡ ಪ್ರಾರ್ಥನೆ ಮಾಡಿರಿ. ಪರಲೋಕದ ದೇವರೇ, ಸರ್ವಸೃಷ್ಟಿಕರ್ತನೇ, ಹೌದು ಸ್ವಾಮಿ, ಕೊನೆಯ ಕಾಲದಲ್ಲಿ ಒಂದು ಹೋರಾಟ ಬರ್ತಕ್ಕಂಥದ್ದಾಗಿದೆ, ಒಂದು ಹಿಂಸೆಯೂ ಸಹ ಬರ್ತಕ್ಕಂಥದ್ದಾಗಿದೆ ದೇವರ ಮಕ್ಕಳಿಗೆ. ಆದರೆ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ, ಆ ಮೃಗದ ಗುರುತಿನ ಮೇಲೆಯೂ ಅಂಕೆಯ ಮೇಲೆಯೂ ಆ ಒಂದು ವಿಗ್ರಹದ ಮೇಲೆಯೂ ಜಯವಂತ ಜನಗಳು ಅವರು ಪರಿಶುದ್ಧರು, ಪರಿಶುದ್ಧರು, ತಾಳ್ಮೆ ಉಳ್ಳಂಥವರಾಗಿರ್ತಕ್ಕಂಥವರಾಗಿದ್ದಾರೆ, ನಂಬಿಕೆಯನ್ನು ಕಾಪಾಡಿಕೊಳ್ಳುವಂಥ ಜನರಾಗಿದ್ದಾರೆ ಸ್ವಾಮಿ. ಹೌದು ದೇವ, ನಾವು ಕೊನೆಯ ಕಾಲದಲ್ಲಿ ಪರಿಶುದ್ಧರಾಗಿ ನಿನ್ನ ಮೇಲೆ ಇಟ್ಟಿರ್ತಕ್ಕಂತಹ ನಂಬಿಕೆಯನ್ನು ಕಾಪಾಡಿಕೊಂಡು ತಾಳ್ಮೆಯಿಂದ ಎಲ್ಲವನ್ನ ನಾವು ಸಹಿಸಿಕೊಳ್ತಕ್ಕಂಥ ಮಕ್ಕಳಾಗುವ ಹಾಗೆ ನಮ್ಮ ಗುಣಗಳನ್ನು ಬದಲಾಯಿಸು. ನಿನಗೆ ನಂಬಿಗಸ್ತ ಮಕ್ಕಳಾಗಿ ಜೀವಿಸಿ ನಿನ್ನ ಗುಣಗಳನ್ನು ಈ ಲೋಕದಲ್ಲಿ ಪ್ರತಿಬಿಂಬಿಸುವಾಗಿ ನಮಗೆ ಸಹಾಯ ಮಾಡು. ಆ ರೀತಿ ಮಾಡ್ತಕ್ಕಂಥ ಮಕ್ಕಳ ಹೃದಯದಲ್ಲಿ ನೀನು ಮಾತನಾಡು, ಆಶೀರ್ವಹಿಸು, ಅವರನ್ನ ಮುನ್ನಡೆಸು ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಬೇಡಿ ಬಂದಿದ್ದೇವೆ ನಮ್ಮ ತಂದೆಯೇ, ಆಮೇನ್.
ಇಂದಿನ ಸಂದೇಶ ನಿಮಗೆ ಆಶೀರ್ವಾದದಾಯಕವಾಗಿತ್ತೆಂದು ನಾನು ನಂಬುತ್ತೇನೆ.
ಈ ಸಂದೇಶದೊಂದಿಗೆ ಈ ದಿನದ ಕಾರ್ಯಕ್ರಮದ ಮುಕ್ತಾಯದ ಹಂತಕ್ಕೆ ನಾವು ಬಂದಿದ್ದೇವೆ.
ದೇವರ ವಾಕ್ಯದ ಕುರಿತು ಇನ್ನಷ್ಟು ತಿಳಿದುಕೊಳ್ಳಲು ನೀವು ನಮ್ಮನ್ನು ಸಂಪರ್ಕಿಸಬೇಕಾದ ವಿಳಾಸ
ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಅಂಚೆ ಪೆಟ್ಟಿಗೆ 1446, ಪುಣೆ 411037, ಮಹಾರಾಷ್ಟ್ರ, ಇಂಡಿಯಾ. ನೀವು ನಮ್ಮನ್ನು ಇಮೇಲ್ ಮೂಲಕ ಸಂಪರ್ಕಿಸಬಹುದು. ನಮ್ಮ ಇಮೇಲ್ ವಿಳಾಸ adventistmediacenter@gmail.com. ನೀವು ನಮ್ಮ ಕಾರ್ಯಕ್ರಮಗಳನ್ನು adventistmediacenter.org ಪ್ರೋಗ್ರಾಂ ವೆಬ್ಸೈಟ್ನಲ್ಲಾಗಲಿ ಅಥವಾ ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ ಎನ್ನುವ ಮೊಬೈಲ್ ಆಪ್ ಅನ್ನು ಡೌನ್ಲೋಡ್ ಮಾಡಿಕೊಂಡು ನಮ್ಮ ಕಾರ್ಯಕ್ರಮಗಳನ್ನು ಕೇಳುವಂತೆ ನಾವು ನಿಮ್ಮನ್ನು ಆಹ್ವಾನಿಸುವವರಾಗಿದ್ದೇವೆ.
ನಾನು ನಿಮ್ಮ ಸಹೋದರಿ ವಿಜಯವಾಣಿ
ಮತ್ತು ನಾನು ನಿಮ್ಮ ಬೋಧಕ ಪ್ರಸನ್ನ ಕುಮಾರ್
ಈ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡುವವರಾಗಿದ್ದೇವೆ.
ನಿಮ್ಮ ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಮತ್ತೆ ನಮ್ಮೊಂದಿಗೆ ಮುಂದಿನ ಕಾರ್ಯಕ್ರಮದಲ್ಲಿಯೂ ಸೇರಿಕೊಳ್ಳಿರಿ.
ನಮ್ಮ ಮುಂದಿನ ರೇಡಿಯೋ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ವಂದನೆಗಳು.
ದೇವರು ನಿಮ್ಮನ್ನು ಆಶೀರ್ವದಿಸಲಿ.